ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಎರಡನೇ ಬರೋಣದಲ್ಲಿ ನಡೀತಕ್ಕಂತಹ ಘಟನೆಗಳ ಬಗ್ಗೆ ನಾವು ಕಲಿಯುವಂತವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ನೀತಿವಂತರು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು 7 ಉಪದ್ರವದ ಮಧ್ಯೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿರುವಾಗ ಪರಲೋಕದಿಂದ ಬರತಕ್ಕಂತಹ ಒಂದು ಶಬ್ದವನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಆ ಶಬ್ದವನ್ನು ಕೇಳಿ ಅವರ ಮುಖದಲ್ಲಿ ಒಂದು ಮಂದಹಾಸ, ಏನೋ ಒಂದು ರೀತಿಯ ಉತ್ಸಾಹಕತೆ, ಯಾಕೆಂದರೆ ಅದು ಕ್ರಿಸ್ತನ ಎರಡನೇ ಬರುಣದ ಶಬ್ದವಾಗಿರ್ತಕ್ಕಂಥದ್ದಾಗಿದೆ. ಆದರೆ ದುಷ್ಟರು ಅದನ್ನು ಗ್ರಹಿಸಲಾಗದೆ ಇದು ಗುಡುಗು, ಮಿಂಚು, ಭೂಕಂಪ ಎಲ್ಲೋ ಒಂದು ಕಡೆ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಈ ಲೋಕದಲ್ಲಿ ಕೇವಲ 2 ರೀತಿಯ ಜನಗಳು ಇರತಕ್ಕಂಥವರಾಗಿದ್ದಾರೆ. ಅಂದರೆ ದೇವರ ಮುದ್ರೆಯನ್ನು ಹಾಕಿಸಿಕೊಂಡು ಉಪದ್ರವದ ಮಧ್ಯೆ ಕ್ರಿಸ್ತನ ಬರವಣವನ್ನು ಎದುರು ನೋಡುವಂತಹ ನೀತಿವಂತರು, ಮತ್ತೊಂದು ಕಡೆ ಮೃಗದ ಗುರುತನ್ನು ಹಾಕಿಸಿಕೊಂಡು ಈ ಲೋಕದಲ್ಲಿ ನೀತಿವಂತರನ್ನು ನಾಶ ಮಾಡಬೇಕು, ಇದೆಲ್ಲದಕ್ಕೂ ಅವರೇ ಕಾರಣ ಎಂಬುದಾಗಿ ಅವರನ್ನು ಹಿಂಸೆ ಪಡಿಸಿ ಸೈತಾನನ ಮಧ್ಯವರ್ತಿಗಳಾಗಿ ಕೆಲಸ ಮಾಡತಕ್ಕಂತಹ ದುಷ್ಟರು ಒಂದು ಕಡೆ ಇರತಕ್ಕಂಥವರಾಗಿದ್ದಾರೆ. ಈ ಎರಡರ ನಡುವೆ ಒಂದು ಮಹಾ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಕ್ರಿಸ್ತನು ಬರುವಂಥವನಾಗಿದ್ದಾನೆ. ಆದರೆ ದುಷ್ಟರು ಅವರು ತಮ್ಮ ರಕ್ಷಣೆಯನ್ನು ಕಳೆದುಕೊಂಡು ಯಾವ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ ಅಂದರೆ ಅದನ್ನು ಹೇಳಲು ಅಸಾಧ್ಯ. ಆ ವಿಚಾರದ ಬಗ್ಗೆ ನಾವು ಈ ದಿನದಲ್ಲಿ ಕಲಿಯುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು, ಪರಲೋಕದ ಮಹೋನ್ನತ ಸ್ಥಳದಲ್ಲಿ ವಾಸವಾಗಿದ್ದೀಯಾ ಸ್ವಾಮಿ. ನೀ ಶುದ್ಧನು, ಮಹಾಪರಿಶುದ್ಧನಾಗಿದ್ದೀಯಾ. ಆದರೆ ಭೂಮಿಯಿಂದ ಪಾಪಿಗಳಾಗಿ ಅಪ್ಪಾ ತಂದೆ ಎಂಬುದಾಗಿ ನಿನ್ನ ಮಕ್ಕಳು ಕುಕ್ಕಿ ಕರೆಯುವಾಗ ಅವರ ಪ್ರಾರ್ಥನೆಯನ್ನು ಕೇಳು. ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ತೊಳೆಯು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಲೋಕದಲ್ಲಿ ನಾವು ಪಾಪಗಳನ್ನು ಬಿಟ್ಟು ನೀತಿವಂತರಾಗಿ ಜೀವಿಸಲು ಸಹಾಯ ಮಾಡು. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಕ್ರಿಸ್ತನ ಎರಡನೇ ಬರೋಣ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಆ ನೀತಿವಂತರ ಗುಂಪಿನಲ್ಲಿ ನಾ ಇದ್ದು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ನಾನು ಏನು ಮಾಡಬೇಕು ಅನ್ನುವಂಥ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಾಗೆ ಆತ್ಮನ ಮುಖಾಂತರವಾಗಿ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಈ ಒಂದು ಸಂದೇಶ, ಒಂದು ನಿರೀಕ್ಷೆಯನ್ನು ಬರ್ತಕ್ಕಂತಹ ಒಂದು ಹುಮ್ಮಸ್ಸನ್ನು ಹುಟ್ಟಿಸಿ ನಿನ್ನ ಬರೋಣಕ್ಕೆ ಅವರನ್ನು ಸಿದ್ಧ ಮಾಡ್ತಕ್ಕಂತಹ ಒಂದು ಸಂದೇಶವಾಗುವಾಗೆ ನೀನು ಸಹಾಯ ಮಾಡು. ಆಶೀರ್ವದಿಸು ಕೇಳುಗರನ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ರಕ್ಷಣೆಯನ್ನು ಕಳೆದುಕೊಂಡಂತಹ ಭೀತಿಯನ್ನು ದುಷ್ಟರು ಎದುರಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಒಂದು ಕಾಲದಲ್ಲಿ ಅವರಿಗೆ ಸತ್ಯ ಬಂತು, ಯೇಸು ಸ್ವಾಮಿ ಸೃಷ್ಟಿಕರ್ತನು, ಸೃಷ್ಟಿಕರ್ತನನ್ನು ಆರಾಧಿಸಿರಿ, ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಿರಿ ಅನ್ನುವಂಥ ಸತ್ಯ ಬಂದಾಗ ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಲ್ಲಿರ್ತಕ್ಕಂತಹ ಅನೇಕ ವಿಧವಾದಂತಹ ದೇವರುಗಳನ್ನು ತಮ್ಮ ರಕ್ಷಕರು ಎಂಬುದಾಗಿ ಆರಾಧಿಸಿದರು. ಆ ನಿಮಿತ್ತವಾಗಿ ಅವರ ಮೇಲೆ ಆ 7 ಉಪದ್ರವದ ಮಧ್ಯದಲ್ಲಿ ಅನೇಕ ಬಾಧೆಗಳನ್ನು ಅನುಭವಿಸಿದಾಗಲೂ ಸಹ ಯಾವ ಅವರ ಸೃಷ್ಟಿಯ ವಿಚಾರಗಳು ಅವರ ರಕ್ಷಣೆಗೆ ಬರಲಿಲ್ಲ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಈ ದುಷ್ಟರು ಯಾರ ಮೊರೆ ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ಸೃಷ್ಟಿಯ ಮೊರೆ ಹೋಗ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಆ ಸೃಷ್ಟಿಯ ಮೊರೆ ಹೋಗುವಂಥ ಸಂದರ್ಭದಲ್ಲಿ ಅವರು ಕೇಳುವಂಥ ವಿಚಾರವೇನೆಂದರೆ, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕುಳಿತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಎಂಬುದಾಗಿ ಕೇಳುವಂಥವರಾಗಿದ್ದಾರೆ. ಎಂತಹ ವಿಪರ್ಯಾಸವನ್ನು ದುಷ್ಟರು ಎದುರಿಸುವಂಥವರಾಗಿದ್ದಾರೆ ಕ್ರಿಸ್ತನ ಎರಡನೇ ಬರೋಣದ ಸಮಯದಲ್ಲಿ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎನ್ನುವಂತಹ ಎಚ್ಚರಿಕೆ ಶಬ್ದವನ್ನು ಕೊನೆಯ ಕಾಲದಲ್ಲಿ ಜೀವಿಸುವಂತಹ ಮಕ್ಕಳನ್ನು ದೇವರು ಕರೆಯುವಂತವನಾಗಿದ್ದಾನೆ. ಈ ಮಕ್ಕಳು ತಮ್ಮ ರಕ್ಷಣೆಯನ್ನು ಕಳೆದುಕೊಂಡು ಏನು ಮಾಡಬೇಕೆಂಬುದಾಗಿ ಅರಿವಿಲ್ಲದೆ ಬಹಳ ಭೀತಿಯಿಂದ ಭಯದಿಂದ ಕ್ರಿಸ್ತನ ಮುಖವನ್ನು ನೋಡಲಾಗದೆ ಸೃಷ್ಟಿಯೇ ನಮ್ಮನ್ನು ಕಾಪಾಡಿರಿ ಎಂಬುದಾಗಿ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ಮೊರೆ ಹೋಗ್ತಕ್ಕಂಥವರಾಗಿದ್ದಾರೆ. ದೇವರು ಮಹಾಶಬ್ದದಿಂದ ತನ್ನ ಜನರನ್ನು ಬಿಡುಗಡೆ ಮಾಡಿದಾಗ ಜೀವನದ ಮಹಾ ಹೋರಾಟದಲ್ಲಿ ತಮ್ಮದೆಲ್ಲವನ್ನ ಕಳೆದುಕೊಂಡವರು ಮಹಾಭೀತಿಗೊಳಗಾಗುವರು. ಅನೇಕರು ಈ ಲೋಕದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಅಂದರೆ, ನನ್ನ ಹತ್ರ ಹಣ ಇದೆ, ಐಶ್ವರ್ಯವಿದೆ, ಅಂತಸ್ತಿದೆ, ಜನಬಲ ಇದೆ, ಹಣಬಲ ಇದೆ, ನನಗೆಲ್ಲ ಇದೆ, ನನ್ನನ್ನು ನಾನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು, ಯಾರೂ ಸಹ ನನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಪರಲೋಕಕ್ಕೆ ಒಂದು ಗೇನ್ ಅಷ್ಟೇ ಬಾಕಿ ಅನ್ನೋ ರೀತಿಯಲ್ಲಿ ಅವರು ಜೀವಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಈ ಲೋಕದಲ್ಲಿ ಏಳು ಉಪದ್ರವಗಳು ಬಂದು ಈ ಲೋಕ ಚೆಲ್ಲ ಪಿಲ್ಲಿ ಆಗಿ ಎಲ್ಲವೂ ಸಹ ಕಳೆದುಕೊಂಡಂಥ ಜನಗಳಲ್ಲಿ ಒಂದು ಮಹಾಭೀತಿ ಏರ್ಪಡ್ತಕ್ಕಂಥದ್ದಾಗಿದೆ. ಅಯ್ಯೋ, ನಾವು ರಕ್ಷಣೆಯನ್ನು ಕಳೆದುಕೊಂಡವೆಲ್ಲ ಅನ್ನುವಂಥ ಭೀತಿ ಏರ್ಪಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪ್ರಿಯ ಕೇಳುಗರೆ, ಸತ್ಯವೇದ ತಿಳಿಸುವಂತಹ ಒಂದು ಎಚ್ಚರಿಕೆಯ ಸಂದೇಶವೇನೆಂದರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಆತ್ಮವನ್ನು ನಷ್ಟ ಮಾಡಿಕೊಂಡರೆ ಏನು ಪ್ರಯೋಜನ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತಹ ಎಚ್ಚರಿಕೆಯ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ಕೃಪೆ ಕಾಲ. ಈ ಕಾಲ ಮುಗಿದ ನಂತರ ನಿಮ್ಮಲ್ಲಿರ್ತಕ್ಕಂತಹ ಹಣ, ಧನ, ಕನಕ, ಯಾವುದೇ ಆಸ್ತಿ, ಸಂಪತ್ತು, ಐಶ್ವರ್ಯಗಳು ಏನೇ ಇರಬಹುದು, ಯಾವುದು ಸಹ ನಿಮ್ಮ ರಕ್ಷಣೆಗೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಿಯ ಕೇಳುಗರೆ, ಮಹಾಭೀತಿ ಏರ್ಪಡ್ತಕ್ಕಂಥದ್ದಾಗಿದೆ. ನೀವು ಹಣವನ್ನು ನಂಬಿಕೊಂಡಿದ್ದೀರಾ? ನಿಮ್ಮ ಅಂತಸ್ತನ ನಂಬಿಕೊಂಡಿದ್ದೀರಾ? ನಿಮ್ಮ ಜನಬಲವನ್ನು ನಂಬಿಕೊಂಡಿದ್ದೀರಾ? ಅಥವಾ ಬೇರೆ ಯಾವುದರ ಮೇಲೆ ನಿಮ್ಮ ನಂಬಿಕೆನ ಇಟ್ಟಿದ್ದೀರಾ? ಅದು ಯಾವುದು ಸಹ ಒಂದು ಕಾಲಘಟ್ಟದಲ್ಲಿ ನಿಮ್ಮ ರಕ್ಷಿಸಲು ಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ಅದು ನಿಮ್ಮ ರಕ್ಷಣೆಗೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮಹಾಭೀತಿಗೆ ಒಳಗಾಗ್ತಕ್ಕಂಥವರಾಗಿದ್ದೀರಾ. ಹಾಗಾಗಿ ಈ ಸಂದರ್ಭದಲ್ಲೇ ದೇವರು ಹೇಳುವಂಥದ್ದು, ಆತನಿಗೆ ಗಣಪಡಿಸಿರಿ, ಆತನಿಗೋಸ್ಕರ ಭಯಪಡಿರಿ ಅನ್ನುವಂತಹ ವಿಚಾರವನ್ನು ದೇವರು ಹೇಳುವಂಥವನಾಗಿದ್ದಾನೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಆತನನ್ನ ಘನಪಡಿಸಿ ಆತನಿಗೋಸ್ಕರ ಭಯಪಡ್ತಕ್ಕಂಥವರಾದರೆ ಖಂಡಿತವಾಗಿಯೂ ಆ ದಿನದಲ್ಲಿ ಬರ್ತಕ್ಕಂಥ ಯಾವುದಕ್ಕೂ ಭಯಪಡದೆ ಮಹಾಭೀತಿಯನ್ನು ಎದುರಿಸದೆ ರಕ್ಷಣೆಯಲ್ಲಿ ಇದೋ ನಮ್ಮ ಕರ್ತನು ಬರ್ತಕ್ಕಂಥವನಾಗಿದ್ದಾನೆ, ಇದೋ ನಮ್ಮ ರಕ್ಷಕನು ಬರ್ತಕ್ಕಂಥವನಾಗಿದ್ದಾನೆ, ಆತನು ನಮ್ಮನ್ನು ರಕ್ಷಿಸ್ತಕ್ಕಂಥವನಾಗಿದ್ದಾನೆ ಎಂಬುದಂತಹ ಒಂದು ಸಂತೋಷದ ಧ್ವನಿಯನ್ನು ಹೇಳಬಹುದು. ಆದರೆ ಈಗ ನೀವು ನಿಮ್ಮ ಎಲ್ಲ ರೀತಿಯ ಐಶ್ವರ್ಯ, ಧನ, ಕನಕ ಅವುಗಳ ಮೇಲೆ ನಂಬಿಕೆ ಇಟ್ಟರೆ ಆ ದಿನದಲ್ಲಿ ಮಹಾಭೀತಿ ಏರ್ಪಡ್ತಕ್ಕಂಥದ್ದಾಗಿದೆ. ಅವರ ಜೀವಮಾನದಲ್ಲಿ ಗಳಿಸಿದಂತಹ ಸಂಪತ್ತೆಲ್ಲವೂ ಕ್ಷಣಾರ್ಧದಲ್ಲಿ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಶ್ರೀಮಂತರು ಅರೆಮನೆಗಳಂತಹ ತಮ್ಮ ಮನೆಗಳು ನಾಶವಾದದ್ದನ್ನು ಹಾಗೂ ಕೂಡಿಟ್ಟ ಬೆಳ್ಳಿ ಬಂಗಾರವು ಎಲ್ಲವೂ ಬಿದ್ದು ಹೋಗುವುದನ್ನು ನೋಡಿ ದುಃಖಿಸುವರು. ಅವರ ಕಣ್ಣ ಮುಂದೆ ಏರ್ಪಡ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಶ್ರೀಮಂತಿಕೆಯ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಉತ್ತಮವಾದಂತಹ ಶ್ರೀಮಂತಿಕೆ, ಆ ಶ್ರೀಮಂತಿಕೆಯ ಉದ್ದೇಶ ಏನು? ಬಡವರನ್ನು ಪೋಷಿಸಲು, ದಿಕ್ಕಿಲ್ಲದಂತಹ ದರಿದ್ರರನ್ನು, ದೀನರನ್ನು ಕಾಪಾಡುವುದಕ್ಕೋಸ್ಕರ ಶ್ರೀಮಂತಿಕೆತನವನ್ನು ದೇವರು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಈ ಮಕ್ಕಳು ತಮ್ಮ ಸ್ವಾರ್ಥದಿಂದ ತಮಗೆ ಬೇಕೆಂಬುದಾಗಿ ಬಡವರನ್ನು, ದಿಕ್ಕಿಲ್ಲದನ್ನ ಅವರನ್ನು ಪೋಷಿಸದೆ ತಾವು ಅರೆಮನೆಗಳನ್ನು ಬೆಳ್ಳಿ ಬಂಗಾರ ದನ ಕನಕಗಳನ್ನು ಕೂಡಿಸಿಕೊಂಡು ಜೀವಿಸ್ತಕ್ಕಂಥವರಾಗಿದ್ದಾರೆ. ನಾವು ಸತ್ಯವೇದದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಅಬ್ರಹಾಮ ಅಗರ್ಭ ಶ್ರೀಮಂತನಾಗಿದ್ದನು, ಆದರೆ ಅಬ್ರಹಾಮ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲರನ್ನ ಪೋಷಿಸಿ ರಕ್ಷಿಸಿ ಕಾಪಾಡುವಂತವನಾಗಿದ್ದನು. ಅದೇ ರೀತಿಯಲ್ಲಿ ಯೋಬನು ಸಹ ಶ್ರೀಮಂತನಾಗಿದ್ದನು. ಯೋಬ ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ವಿಧವರಿಗೆ ತಂದೆ ಆಗಿದ್ದೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೆ? ಅವನು ಅವನ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ಜನಗಳನ್ನ ಪೋಷಿಸಿ ಕಾಪಾಡುವಂತವನಾಗಿದ್ದನು. ಅದಕ್ಕೋಸ್ಕರವೇ ದೇವರು ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಆತನ ಸಾಮ್ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರ. ಆದರೆ ಈ ಲೋಕದಲ್ಲಿ ಶ್ರೀಮಂತಿಕೆಯಿಂದ ನಮ್ಮ ಸ್ವಾರ್ಥದ ಸಾಮ್ರಾಜ್ಯವನ್ನು ನಾವು ಕಟ್ಟತಕ್ಕಂಥವರಾಗಿದ್ದೇವೆ. ಆದರೆ ಒಂದು ಕಾಲ ಬರ್ತಕ್ಕಂಥದ್ದಾಗಿದೆ, ಆ ಕಾಲಘಟ್ಟದಲ್ಲಿ ಎಲ್ಲವನ್ನ ಅವರ ಕಣ್ಣ ಮುಂದೆ ಕಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಅವರು ಕಟ್ಟಿರ್ತಕ್ಕಂಥ ಮನೆಗಳಿರ್ಬೋದು, ಅವರು ಕೂಡಿಟ್ಟಿರ್ತಕ್ಕಂಥ ಬೆಳ್ಳಿ ಬಂಗಾರ ಎಲ್ಲವೂ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಅವರ ಗೋಳಾಟ ಮುಗಿಲು ಮುಟ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ನಾವು ಕೃಪೆ ಕಾಲದಲ್ಲಿ ಜೀವಿಸುವ ಈ ಕಾಲಘಟ್ಟದಲ್ಲಿಯೇ ತನ್ನ ಮಕ್ಕಳಿಗೆ ಕೊಡುವಂತಹ ಒಂದು ಎಚ್ಚರಿಕೆ ಸಂದೇಶವೇನೆಂದರೆ, ಪ್ರಿಯ ಕೇಳುಗರೆ, ನೀವು ಸುವಾರ್ತೆ ಸೇವೆಗೆ ಧಾರಾಳವಾಗಿ ಕೊಡುವುದಾದರೆ ಒಂದು ಕಾಲ ಬರತಕ್ಕಂಥದ್ದಾಗಿದೆ. ಆ ಕಾಲಘಟ್ಟದಲ್ಲಿ ನೀವು ಸಂತೋಷದಿಂದ ಉಲ್ಲಾಸದಿಂದ ನಾನು ದೇವರ ಸೇವೆಗೆ ಎಲ್ಲವನ್ನು ನೀಡಿದೆ, ನನ್ನ ರಕ್ಷಕನು ನನ್ನನ್ನು ರಕ್ಷಿಸಲು ಬರ್ತಕ್ಕಂಥವನಾಗಿದ್ದಾನೆ ಎನ್ನುವಂಥ ಸಂತೋಷದಲ್ಲಿರಬಹುದು. ಆದರೆ ಈಗ ನೀವು ಕೂಡಿಟ್ಟುಕೊಂಡಿದ್ದರೆ, ಸುವಾರ್ತೆ ಸೇವೆಗೆ ನೀಡದೆ ಕೂಡಿಟ್ಟುಕೊಂಡಿದ್ದರೆ, ಒಂದು ಕಾಲಕ್ಕೆ ನೀವೇ ನೆನೆಸಿದರೂ ಸಹ ಕೊಡಲು ಸಾಧ್ಯವಿಲ್ಲ. ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ. ಆ ಒಂದು ಸಮಯದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನೀವು ಕೂಡಿಟ್ಟಿರ್ತಕ್ಕಂಥ ಎಲ್ಲವೂ ನಾಶವಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೃಪೆ ಕಾಲದಲ್ಲಿ ದೇವರು ಕೊಟ್ಟಿರತಕ್ಕಂತಹ ಆಸ್ತಿ ಸಂಪತ್ತು ಧನ ಕಣಕವನ್ನು ಆತನ ಮಹಿಮೆಗೆ ನಾವು ಉಪಯೋಗಿಸ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯದಲ್ಲಿ ನಾವಿದ್ದೇವೆ ಪ್ರಿಯ ಕೇಳುಗರೆ. ಆದರೆ ದುಷ್ಟರು ವಿಷಾದ ವ್ಯಕ್ತಪಡಿಸುವರು, ಆದರೆ ತಾವು ಹಾಗೂ ಇತರರು ದೇವರನ್ನ ನಿರ್ಲಕ್ಷಿಸಿದ ಕಾರಣಕ್ಕಲ್ಲ, ಬದಲಾಗಿ ದೇವರು ಜಯ ಹೊಂದಿದ್ದಕ್ಕಾಗಿ ದುಃಖಿಸಿ ವಿಷಾದ ವ್ಯಕ್ತಪಡಿಸುವರು. ಎಂಥ ವಿಪರ್ಯಾಸ ಅಲ್ಲ ಪ್ರಿಯ ಕೇಳುಗರೆ. ದುಷ್ಟರು ನೋಡಿ, ಅವರ ಗುಣ ಯಾವತ್ತಿಗೂ ಸಹ ಬದಲಾಗೋದಿಲ್ಲ. ಸೈತಾನನ ಗುಣ ಪರಲೋಕದಿಂದ ಅವನು ನಾಶವಾಗುವವರೆಗೂ ಯಾವ ರೀತಿಯಲ್ಲಿ ಮೋಸಗೊಳಿಸುವಂತಹ ಗುಣ ಇತ್ತೋ ಅದೇ ಗುಣ ಈ ದುಷ್ಟರಲ್ಲಿ ಇರತಕ್ಕಂಥದ್ದಾಗಿದೆ. ಅಯ್ಯೋ, ನಾವು ರಕ್ಷಣೆಯನ್ನು ಕಳೆದುಕೊಂಡವು, ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ನಾವು ನಾಶವಾಗ್ತಕ್ಕಂಥವರಾಗಿದ್ದೇವೆಲ್ಲ ಅನ್ನುವ ರೀತಿಯಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸುವುದಿಲ್ಲ. ಸತ್ಯಕ್ಕೆ ಜಯ ಆಗಿತ್ತಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸತಕ್ಕಂಥವರಾಗಿದ್ದಾರೆ. ಎಂತಹ ವಿಪರ್ಯಾಸ! ಅದರ ಪರಿಣಾಮ ಏನೆಂದು ದುಷ್ಟರು ದುಃಖಿಸಿದರು, ತಮ್ಮ ದುಷ್ಟತನಕ್ಕಾಗಿ ಪಶ್ಚಾತ್ತಾಪ ಪಡುವುದೇ ಹೋಗ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅವರ ಗುಣ ನೋಡಿ, ಅಯ್ಯೋ ನಾವು ನಾಶ ಆಗ್ತಕ್ಕಂಥವರಾಗಿದ್ದೇವಲ್ಲ, ಅಯ್ಯೋ ನಾವು ನರಕಕ್ಕೆ ಹೋಗ್ತಕ್ಕಂಥವರಾಗಿದ್ದೇವಲ್ಲ ಅನ್ನುವ ರೀತಿಯಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸದೆ, ದುಃಖಿಸದೆ, ಅವರು ಪಶ್ಚಾತ್ತಾಪ ಪಡೆದೆ ಹೋಗ್ತಕ್ಕಂಥವರಾಗಿದ್ದಾರೆ. ಅಯ್ಯೋ ಸತ್ಯ ಜಯಶಾಲಿ ಆಯ್ತಲ್ಲ, ಅಥವಾ ಯೇಸು ಕ್ರಿಸ್ತನು ಜಯವನ್ನು ಹೊಂದಿದನಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂಥವರಾಗಿದ್ದಾರೆ. ಆದರೆ ದುಷ್ಟರು ತಮ್ಮ ಒಂದು ದುಷ್ಟತನಕ್ಕೋಸ್ಕರ ಅವರು ಎಂದಿಗೂ ಸಹ ಪಶ್ಚಾತ್ತಾಪವನ್ನು ಪಡೆದೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಬಲದಿಂದಲೂ ಮಹಿಮೆಯಿಂದಲೂ ಪರಲೋಕದಿಂದ ಆ ಸಮಯದಲ್ಲಿ ಹಿಡಿದು ಬರುವಂತವನಾಗಿದ್ದಾನೆ. ಶೀಘ್ರದಲ್ಲಿಯೇ ಮೂಡಿನ ದಿಕ್ಕಿನಲ್ಲಿ ಮನುಷ್ಯನ ಅಂಗೈನ ಅರ್ಧದಷ್ಟು ಅಳತೆಯಲ್ಲಿ ಚಿಕ್ಕದಾದಂಥ ಕಪ್ಪು ಮೋಡ ಕಂಡುಬರುವುದು. ಇದು ರಕ್ಷಕನನ್ನು ಆವರಿಸಿಕೊಂಡಿರುವ ಮೋಡವಾಗಿದ್ದು ದೂರದಲ್ಲಿ ಕತ್ತಲೆಯಿಂದ ಮರೆ ಮಾಡಿರುವಂತೆ ಕಾಣುತ್ತದೆ. ಇದು ಮನುಷ್ಯಕುಮಾರನಾದಂತಹ ಕ್ರಿಸ್ತನ ಗುರುತೆಂದು ದೇವ ಜನರಿಗೆ ಗೊತ್ತಾಗುವುದು. ಅದು ಭೂಮಿಗೆ ಹತ್ತಿರವಾಗುತ್ತಿದ್ದಂತೆ ಭಕ್ತರು ಅದನ್ನು ಗಂಭೀರವಾದಂತಹ ಮೌನದಿಂದ ದಿಟ್ಟಿಸುತ್ತಿರುವರು. ಮೋಡವು ಹತ್ತಿರ ಬರುತ್ತಿದ್ದಂತೆ ಹೆಚ್ಚಾಗಿ ಪ್ರಕಾಶಿಸುತ್ತಾ ವೈಭವದಿಂದ ಕೂಡಿದ್ದು ಒಂದು ಮಹಾ ಬಿಳಿ ಮೋಡವಾಗುತ್ತದೆ. ಆ ಮೋಡದ ಕೆಳಭಾಗವು ದಹಿಸುವ ಬೆಗ್ಗೆಯಂತೆ ಪ್ರಜ್ವಲಿಸುತ್ತದೆ. ಅದರ ಮೇಲೆ ಒಡಂಬಡಿಕೆಯ ಮುಗಿಲು ಬಿಲ್ಲು ಇರುತ್ತದೆ. ಯೇಸು ಕ್ರಿಸ್ತನು ಜಯಶಾಲಿಯಾದಂತಹ ಮಹಾವೀರನಂತೆ ಬರುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾನು ನಿನ್ನೆಯ ದಿನದಲ್ಲೇ ನಿಮಗೆ ತಿಳಿಸಿದೆ ಭೃಗಶಿರ ನಕ್ಷತ್ರ ಅಂತಕ್ಕಂಥದ್ದು, ಒರೈನ್ ಸ್ಟಾರ್ ಅನ್ನುವಂತಹ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸಿದೆ. ಇಲ್ಲೂ ಸಹ ದೇವರು ಹೇಳುವಂತಹ ತಿಳಿಸುವಂತಹ ಒಂದು ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದ್ರೆ, ಮೂಡನ ದಿಕ್ಕಿನಲ್ಲಿ ಕ್ರಿಸ್ತನು ಬರತಕ್ಕಂಥವನಾಗಿದ್ದಾನೆ. ಆ ಮೂಡನ ದಿಕ್ಕಿನಲ್ಲಿ ಒಂದು ಅಂಗೈಯಷ್ಟು ಮೋಡ ಇರತಕ್ಕಂಥದ್ದಾಗಿದೆ. ಆ ಮೋಡ ಕಾರ್ಗತ್ತಲಿನಂತೆ ಇರತಕ್ಕಂಥದ್ದಾಗಿದೆ. ಅದರ ಕೆಳಗೆ ಏನಿರ್ತಕ್ಕಂಥದ್ದಾಗಿದೆ ಅಂತಂದರೆ ದಹಿಸುವ ಬೆಂಕಿಯಂತೆ ಪ್ರಜ್ವಲಿಸ್ತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಒಡಂಬಡಿಕೆಯ ಮುಗಿಲು ಬಿಲ್ಲು ಇರತಕ್ಕಂಥದ್ದಾಗಿದೆ. ಆದರೆ ಕ್ರಿಸ್ತನು ಯಾವ ರೀತಿಯಲ್ಲಿ ಬರತಕ್ಕಂಥನಾಗಿದ್ದಾನೆ ಅಂದರೆ, ಮೇಘದ ಮೇಲೆ ಆ ಒಂದು ಜಯಶಾಲಿಯಾದಂತಹ ಮಹಾವೀರನಂತೆ ಆತನು ಈ ಲೋಕಕ್ಕೆ ಎರಡನೇ ಸಾರಿ ಬರತಕ್ಕಂಥನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ಆತನು ಯಾವ ರೀತಿಯಲ್ಲಿ ಬರತಕ್ಕಂಥವನಾಗಿದ್ದಾನೆ, ಆತನ ಬರವಣ್ಣ ಹೇಗಿರತಕ್ಕಂಥದ್ದಾಗಿದೆ ಅಂದರೆ, ಅದನ್ನು ಯಾರ ಕೈಯಲ್ಲೂ ಊಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎನಿಸಲಾಗದಷ್ಟು ಅಸಂಖ್ಯಾತರಾದಂಥ ದೇವದೂತರು ದಿವ್ಯವಾದಂತಹ ಮಧುರ ಗಾನದೊಂದಿಗೆ ದೇವರೊಂದಿಗೆ ಬರುವವರಾಗಿದ್ದಾರೆ. ಯಾವ ಕವಿಯು ಆ ದೃಶ್ಯವನ್ನು ವರ್ಣಿಸಲಾರನು ಮತ್ತು ಅದರ ವೈಭವವನ್ನು ನರ ಮನುಷ್ಯನು ಎಂದಿಗೂ ಗ್ರಹಿಸಿಕೊಳ್ಳಲಾರನು. ಅದಕ್ಕೋಸ್ಕರವೇ ನಿನ್ನೆ ನಾವು ನೋಡಿದೆವು, ಶ್ರೀಮತಿ ವೈಟಮ್ನವರು ಅವರು ಪ್ರವಾದಿನಿ ಆಗಿದ್ದು ಕ್ರಿಸ್ತನು ಅವರಿಗೆ ತನ್ನ ಎರಡನೇ ಬರವಣದಲ್ಲಿ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಎನ್ನುವಂತಹ ಎಲ್ಲ ವಿಚಾರವನ್ನು ತಿಳಿಸಿದನು. ಆದರೆ ಅವರು ಭೂಮಿಗೆ ಬಂದಾಗ, ಅವರು ಆ ದರ್ಶನದಿಂದ ಹೊರಗೆ ಬಂದಾಗ ಅದನ್ನು ವರ್ಣಿಸಲಾಗದೆ, ಅದನ್ನು ವ್ಯಕ್ತಪಡಿಸಲಾಗದೆ, ಮನುಷ್ಯನ ಮಾತುಗಳಿಂದ ವರ್ಣಿಸಲು ಸಾಧ್ಯವಿಲ್ಲ, ಕವಿಗಳು ಸಹ ಅದನ್ನು ಹೇಳಲು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾದಂಥ ಒಂದು ದೃಶ್ಯ ಕ್ರಿಸ್ತನ ಎರಡನೇ ಬರುಣದ ದೃಶ್ಯವಾಗಿರ್ತಕ್ಕಂಥದ್ದಾಗಿದೆ. ಇಂಥ ದೃಶ್ಯವನ್ನು ನೀವು ನಿಮ್ಮ ಕಣ್ಣಾರೆ ನೋಡಬೇಕೆಂಬುದಾಗಿ ಬಯಸ್ತಕ್ಕಂಥವರಾಗಿದ್ದೀರ ಪ್ರಿಯ ಕೇಳುಗರೆ. ಹಾಗಾದರೆ ನಾವು ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಬೇಕು. ನಮಗೆ ಕೊಟ್ಟಿರತಕ್ಕಂತಹ ಈ ಸಮಯವನ್ನು ನಾವು ದೇವರಿಗೋಸ್ಕರ ನೀಡುವುದರ ಮೂಲಕವಾಗಿ ನಮ್ಮ ಗುಣಗಳನ್ನು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಜೀವಿಸುವಂತಹ ಮಕ್ಕಳಾದರೆ ಮಾತ್ರ ನಾವು ಆತನ ಎರಡನೆಯ ಬರುಣದಲ್ಲಿ ಆತನನ್ನು ನಾವು ದರ್ಶಿಸಲು ಸಾಧ್ಯವಾಗತಕ್ಕಂಥವರಾಗಿದ್ದೇವೆ. ಇಲ್ಲ ಅಂದರೆ ಪ್ರಿಯ ಕೇಳುಗರೆ, ನಾವು ಆತನು ಬರುವಂಥ ಸಂದರ್ಭದಲ್ಲಿ ನಮ್ಮ ಹೆದೆಯನ್ನು ಬಡಿದುಕೊಂಡು ಅಯ್ಯೋ ಆ ಸಮಯದಲ್ಲಿ ನಾನು ನನ್ನನ್ನು ಬದಲಾಯಿಸಿಕೊಳ್ಳದೆ ದುಷ್ಟತನದಿಂದ ಜೀವಿಸಿದ ಕಾರಣದಿಂದ ಆತನನ್ನು ನೋಡಲಾಗದೆ ಆ ಪರಲೋಕ ರಾಜ್ಯಕ್ಕೆ ನಾನು ಹೋಗಲಾರದೆ ಸಾಯ್ತಕ್ಕಂಥವನಾಗಿದ್ದೇನೆಲ್ಲ ಎಂಬುದಾಗಿ ಹೆದೆಯನ್ನು ಬಡಿದುಕೊಂಡು ನಾವು ನಿತ್ಯ ನಾಶನಕ್ಕೆ ಹೋಗುವಂಥವರಾಗಿದ್ದೇವೆ. ಹಾಗಾಗಿ ಈ ಕೃಪೆ ಕಾಲದಲ್ಲಿಯೇ ನಾವು ಎಚ್ಚೆತ್ತುಕೊಳ್ಳಬೇಕು, ನಮ್ಮ ಪಾಪಗಳನ್ನು ಹರಕಿಡಬೇಕು, ನಮ್ಮ ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು. ಆತನ ನಮಗೆ ಕೊಟ್ಟಿರತಕ್ಕಂಥ ಎಲ್ಲ ತಲಾಂತನ ಆತನ ಮಹಿಮೆಗೆ ನಾವು ಉಪಯೋಗಿಸಬೇಕು. ಅಂತಹ ಸಂದರ್ಭದಲ್ಲಿ ಅನೇಕರು ಕ್ರಿಸ್ತನ ಎರಡನೇ ಬರುಣದ ಬಗ್ಗೆ ಪ್ರಸಂಗವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆ ಪರಲೋಕ ರಾಜ್ಯದ ಬಗ್ಗೆ ಅನೇಕರು ಪ್ರಸಂಗ ಮಾಡ್ತಕ್ಕಂಥವರಾಗಿದ್ದಾರೆ. ನಾವು ಸತ್ಯವೇದದಲ್ಲಿ ಆತನ ಎರಡನೇ ಬರುಣದ ವಿಚಾರವನ್ನು ನಾವು ಓದ್ತಕ್ಕಂಥವರಾಗಿದ್ದೇವೆ. ಆ ಪರಲೋಕ ರಾಜ್ಯ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಓದ್ತಕ್ಕಂಥವರಾಗಿದ್ದೇವೆ, ಕೇಳ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಅದನ್ನು ಅನುಭವಿಸಬೇಕು ಅಂದರೆ ನಾವು ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸಬೇಕು. ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವ ರೀತಿಯಲ್ಲಿ ಸಂಪೂರ್ಣವಾಗಿ ಆತನ ಗುಣಗಳನ್ನು ಪ್ರತಿಬಿಂಬಿಸಿ ಜೀವಿಸುವಂತಹ ಮಕ್ಕಳಾದರೆ ಮಾತ್ರ ನಾವು ಕ್ರಿಸ್ತನು ಎರಡನೇ ಸಾರಿ ಬರುವ ಆಗ ನಾವು ಆತನನ್ನು ಎದುರುಗೊಳ್ಳಲು ಸಾಧ್ಯ, ಮುಖಾಮುಖವಾಗಿ ನೋಡಲು ಸಾಧ್ಯವಾಗ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಆದರೆ ಆತನ ಬರುಣದ ವಿಚಾರವನ್ನು ನಾವು ಓದ್ತೇವೆ, ಕೇಳ್ತೇವೆ, ಅನೇಕ ಕವಿಗಳು ವರ್ಣಿಸ್ತಕ್ಕಂಥವರಾಗಿದ್ದಾರೆ. ಆದರೆ ನರಮನುಷ್ಯನಾಗಿರ್ತಕ್ಕಂಥ ಯಾವ ಮನುಷ್ಯನೂ ಸಹ ಅದನ್ನು ತನ್ನ ಸ್ವಂತ ಬುದ್ಧಿಯಿಂದ ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಜಾದಿರಾಜನಾದಂಥ ಕ್ರಿಸ್ತನು ಮೇಘಗಳೊಂದಿಗೆ ಅಗ್ನಿ ಜ್ವಾಲೆಯಿಂದ ಆವರಿಸಲ್ಪಟ್ಟು ಹಿಡಿದು ಬರುವನು. ಆಗ ಆಕಾಶವು ಸುರುಳಿಯಂತೆ ಸುತ್ತಲ್ಪಟ್ಟು ಎಲ್ಲಿಯೂ ಹೋಗಿಬಿಟ್ಟಿತು. ಭೂಮಿಯು ಆತನ ಮುಂದೆ ಕಂಪಿಸುವುದು. ಪ್ರತಿಯೊಂದು ಬೆಟ್ಟ ದೀಪಗಳು ಮತ್ತು ಸ್ಥಳವನ್ನು ಬಿಟ್ಟು ಕದಲುವವು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದನ್ನೇ ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 6ನೆಯ ಮುದ್ರೆಯನ್ನು ಹೊಡೆಯುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೀತಕ್ಕಂಥದ್ದಾಗಿದೆ. 6ನೆಯ ಮುದ್ರೆಯ ಸಮಯದಲ್ಲಿ ನಾವು ಇದ್ದೇವೆ ಪ್ರಿಯ ಕೇಳುಗರೆ. ಆ 6ನೇ ಮುದ್ರೆಯಲ್ಲಿ ಅನೇಕ ವಿಚಾರಗಳು ನಡೆದು ಮುಗಿದಿದೆ. ಸೂರ್ಯನು ಕತ್ತಲಾಗ್ತಕ್ಕಂತಹ ಆ ಕತ್ತಲೆ ದಿನದ ಬಗ್ಗೆ ನಾವು ಈಗಾಗಲೇ ಕಲಿತಿದ್ದೇವೆ, ಅದು ನಡೆದು ಮುಗಿದಿದೆ. ಭೂಕಂಪ ಲಿಸ್ಬನ್ ಅಂತಕ್ಕಂತಹ ಆ ಒಂದು ಭೂಕಂಪ, ಆ ಸ್ಥಳದಲ್ಲಿ ನಡೆದಂತಹ ಭೂಕಂಪದ ಬಗ್ಗೆ ನಾವು ಕಲಿತಿದ್ದೇವೆ. ಮತ್ತು ಸೂರ್ಯನು ಕತ್ತಲಾದಂತಹ ಅದೇ ದಿನದಲ್ಲಿ ಅದೇ ರಾತ್ರಿ ಚಂದ್ರನು ಕರಿ ಕಂಬಳೆಯಂತೆ ಆದನು ಎನ್ನುವಂತಹ ವಿಚಾರವನ್ನು ಸಹ ನಾವು ಓದಿದ್ದೇವೆ. ಅವೆಲ್ಲವೂ ಸಹ ನೆರವೇರಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ಮರ ಅಲ್ಲಾಡಿದಾಗ ಹೇಗೆ ಅಂಜೂರದ ಹಣ್ಣುಗಳು ಬಿದ್ದವೋ ಆ ರೀತಿಯಾಗಿ ನಕ್ಷತ್ರ ಆಕಾಶದಿಂದ ಬಿದ್ದಂತಹ ವಿಚಾರವನ್ನು ಸಹ ನಾವು ಓದಿದ್ದೇವೆ. ಇವೆಲ್ಲವೂ ನಡೆದಿದೆ. ಆದರೆ ಕೊನೆಯಲ್ಲಿ ನಡೆಯಬೇಕಾದಂತಹ ಆ ಒಂದು ವಿಚಾರ ಏನೆಂದರೆ ಆಕಾಶ ಸುರುಳಿಯಂತೆ ಸುತ್ತಿಕೊಳ್ತಕ್ಕಂಥದ್ದಾಗಿದೆ. ಯಾವಾಗ ಆಕಾಶ ಸುರುಳಿಯಂತೆ ಸುತ್ತಿಕೊಳ್ಳುವಂಥದ್ದಾಗಿದೆ? ಯಾವಾಗ ಅಂದರೆ ಕ್ರಿಸ್ತನ ಎರಡನೇ ಬರುಣದಲ್ಲಿ. ಯಾವಾಗ ಬೆಟ್ಟಗಳು ದ್ವೀಪಗಳು ಕದಲಿ ಹೋಗ್ತಕ್ಕಂಥದ್ದಾಗಿದೆ? ಯಾವಾಗ ಅಂದರೆ ಕ್ರಿಸ್ತನ ಎರಡನೇ ಬರುಣದಲ್ಲಿ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ತಿಳಿಸಿದಂತಹ ಎಲ್ಲ ಪ್ರವಾದನೆಗಳು ನಮ್ಮ ಕಣ್ಣ ಮುಂದೆ ನೆರವೇರಿದೆ. ಆದರೆ ನೆರವೇರಬೇಕಾದಂತಹ ಒಂದು ವಿಚಾರ ಏನೆಂದರೆ ಕ್ರಿಸ್ತನ ಎರಡನೇ ಬರೋಣ. ಆ ಎರಡನೇ ಬರೋಣದಲ್ಲಿ ಈ ಒಂದು ಆಕಾಶ ಸುರುಳಿಯಂತೆ ಸುತ್ತಿಕೊಳ್ತಕ್ಕಂಥದ್ದಾಗಿದೆ. ಆವಾಗ ಕ್ರಿಸ್ತನು ಬಲದಿಂದಲೂ ಮಹಿಮೆಯಿಂದಲೂ ಪರಲೋಕದಿಂದ ಹಿಡಿದು ಬರತಕ್ಕಂಥವನಾಗಿದ್ದಾನೆ. ಆತನ ಮಕ್ಕಳನ್ನು ಬಿಡುಗಡೆ ಮಾಡ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಒಂದು ಕಡೆ ತಮ್ಮ ರಕ್ಷಣೆಯನ್ನು ಕಳೆದುಕೊಂಡು ಈ ಲೋಕದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೋಡಿ ದುಷ್ಟರು ಭಯಭೀತರಾಗ್ತಕ್ಕಂಥವರಾಗಿದ್ದಾರೆ. ತಾವು ಕೂಡಿಸಿಟ್ಟಿದ್ದಂತಹ ಎಲ್ಲವೂ ನಾಶವಾಗುವುದನ್ನು ನೋಡಿ ಅವರು ಭಯಭೀತರಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಅವರು ಯಾವುದಕ್ಕೂ ಸಹ ಭಯಪಡುವುದಿಲ್ಲ. ನಮ್ಮ ಪಾಪಗಳಿಗೋಸ್ಕರ ನಾವು ಇದನ್ನೆಲ್ಲ ಅನುಭವಿಸ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಅವರು ಪಶ್ಚಾತ್ತಾಪ ಪಡದೆ ಮಹಾಭೀತಿಯಿಂದ ಇಂದು ತಮ್ಮ ಪ್ರಾಣ ನಷ್ಟಕ್ಕೋಸ್ಕರ ಭಯಪಡದೆ ಜೀವಿಸ್ತಕ್ಕಂಥವರಾಗಿದ್ದಾರೆ. ಆ ರೀತಿಯಾದಂಥ ದುಷ್ಟತ್ವ ಅವರಲ್ಲಿರ್ತಕ್ಕಂಥದ್ದಾಗಿದೆ. ಆದರೆ ನೀತಿವಂತರು, ಇದೋ ನಮ್ಮ ರಕ್ಷಣೆ ಹತ್ತಿರವಾಗಿದೆ ಎಂಬುದಾಗಿ ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರ ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ನೀವು ಯಾವ ಗುಂಪಿನಲ್ಲಿ ಇರಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದೀರಾ? ಯಾವ ಗುಂಪಿನಲ್ಲಿ ನಾನು ಇರಬೇಕೆಂಬುದಾಗಿ ನೀವು ಯೋಚಿಸ್ತಕ್ಕಂಥವರಾಗಿದ್ದೀರಾ? ನಿಮ್ಮ ಗುಣ ನಡತೆ ಹೇಗಿದೆ ಪ್ರಿಯ ಕೇಳುಗರೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರ ನಾವು ತಯಾರಾಗ್ತಕ್ಕಂಥವರಾಗಿದ್ದೇವಾ? ಆ ನೀತಿವಂತರ ಗುಂಪಿನಲ್ಲಿ ನಾನು ಇರಬೇಕು, ಸತ್ತರೂ ಸಹ ನಾನು ನೀತಿವಂತನಾಗಿದ್ದು ಎದ್ದು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಅನ್ನುವಂಥ ಗುಂಪಿನಲ್ಲಿ ನಾವು ಇದ್ದೇವಾ? ಅಥವಾ ಪಶ್ಚಾತ್ತಾಪ ಪಡದೆ ನಾನು ಮರಣಕ್ಕೆ ಹೋದರೂ ಸರಿ ಎಂಬುದಾಗಿ ದುಷ್ಟತ್ವದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಒಬ್ಬನು ನಾಶವಾಗದೆ ಎಲ್ಲ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ಯಾಕೆ ತಡ ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಎಲ್ಲರೂ ಮನ ತಿರುಗಬೇಕೆನ್ನುವುದಕ್ಕೋಸ್ಕರ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತೇ ನಾವು ಮನ ತಿರುಗಿ ಆ ನೀತಿವಂತರ ಗುಂಪಿನಲ್ಲಿದ್ದು ಕ್ರಿಸ್ತನ ಎರಡನೆಯ ಬರೋಣಕ್ಕೋಸ್ಕರ ಕಾದುಕೊಂಡಿದ್ದು ಆತನು ಬರುವಾಗ ಪರಲೋಕ ರಾಜ್ಯಕ್ಕೆ ಹೋಗುವಂತಹ ಮಕ್ಕಳಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಕ್ರಿಸ್ತನು ಸಿರಿಬೆಯಲ್ಲಿ ಹಿರಿದವರು ಸಹ ಅವರ ಪ್ರತಿಕ್ರಿಯೆ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ನೋಡೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ಹೌದು ದೇವ, ಆ ನೀತಿವಂತರ ಗುಂಪಿನಲ್ಲಿ ನಾವು ಇದ್ದು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ರೀತಿಯಲ್ಲಿ ನಮ್ಮನ್ನು ಬದಲಾಯಿಸು, ನಮ್ಮ ಗುಣಗಳನ್ನು ಬದಲಾಯಿಸು. ನಮ್ಮ ಕೊಟ್ಟಿರತಕ್ಕಂಥ ತಲಾಂತನ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸುವಾಗ ನನಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಪರಲೋಕ ರಾಜ್ಯಕ್ಕೆ ನಾನು ಸಿದ್ಧನಾಗಬೇಕೆಂಬುದಾಗಿ ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳತಕ್ಕಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಆ ಮಕ್ಕಳು ಸಹ ನೀನು ಬರುವಾಗ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು ಸ್ವಾಮಿ. ಈ ದಿನದಲ್ಲಿ ಕ್ರಿಸ್ತನ ಎರಡನೇ ಬರೋಣಕ್ಕೋಸ್ಕರ ಕಾದುಕೊಳ್ಳತಕ್ಕಂಥವನಾಗಿದ್ದೇನೆ, ನನ್ನನ್ನು ನಾನು ಬದಲಾಯಿಸಿಕೊಳ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ತೀರ್ಮಾನಗೊಳ್ತಕ್ಕಂತಹ ಮಕ್ಕಳನ್ನು ನೀನು ಆಶೀರ್ವಹಿಸು. ಈ ಸಂದೇಶದ ಮೂಲಕವಾಗಿ ನಿನ್ನ ಎರಡನೇ ಬರೋಣಕ್ಕೆ ಸಿದ್ಧಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಜೀವ ನನ್ನ ದೈವ ನೀನೇ ದೈವ, ನನ್ನ ಜೀವ ನನ್ನ ದೈವ ನೀ